वाचमिवाम् प्रसुक्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्ति सन्तु। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। परमपवित्रवाद श्रीमन्महाभारतदल्लि ಯಾವ ರೀತಿಯಾಗಿ ಮಯಾಸುರ ಶ್ರೀಕೃಷ್ಣನ ಆದೇಶದಂತೆ ಅತ್ಯದ್ಭುತವಾದ ಸಭೆಯನ್ನು ನಿರ್ಮಾಣ ಮಾಡಿ ಪಾಂಡವರಿಗೆ ಅರ್ಪಿಸಿದ್ದಾನೆ. ಜನಾರ್ದನಜ್ಞೆಯ ಮಯ ಸಮಸ್ತ ಕೌತುಕೋತ್ತಾರಾಂ ಸಭಾಂ ವಿಧಾಯ ಭುಭೃತೆ ದದೌ ಗದಾಂ ರುಕೋದರೆ ಅಂತ ಹೇಳಿದ್ದಾರೆ. ಸಮಸ್ತ ಕೌತುಕೋತ್ತಾರಾಂ, ಎಂತ ಅತ್ಯದ್ಭುತವಾದ ಸಭೆ ಎಂದರೆ ಸಮಸ್ತ ಕೌತುಕಗಳು ಒಂದೇ ಕಡೆ ತುಂಬಿತ್ತಂತೆ. ಅನೇಕ ಆಶ್ಚರ್ಯಗಳ ಒಂದು ಸರಮಾಲೆಯನ್ನೇ ಅವನು ಸೃಷ್ಟಿ ಮಾಡಿದ್ದ. ಅದರ ವರ್ಣನೆ ಮುಂದೆ ದುರ್ಯೋಧನರಿಗೆ ಏನೇನಾಗುತ್ತೆ ನೋಡಬೇಕಾದ್ರೆ ಅಲ್ಲಿ ಬರೋದರಿಂದ ಎಷ್ಟು ಅದ್ಭುತವಾದಂತಹ ಕೌಶಲವನ್ನು ಮಯಾಸುರ ಸೋರಿಸಿದ್ದ. ಅದನ್ನು ಕೃಷ್ಣಾರ್ಪಣ ಅಂತ ಒಪ್ಪಿಸಿ ಭೀಮಸೇನಿಗೆ ಗದೆಯನ್ನು ಸಮರ್ಪಿಸಿಬಿಟ್ಟು ತಾನು ಕೃತಕೃತ್ಯನಾಗ್ತಾ ಇದ್ದಾನೆ. ಈ ಮಯಾಸುರ ಯೋಗ್ಯ ಅಂತ ಹೇಳೋದಕ್ಕೆ ಅದೊಂದು ಗುರುತು. ಹರಿಸೇವೆ ಎಷ್ಟು ಮಾಡಿದರೂ ಕೂಡ ಅವನು ಯೋಗ್ಯ ಅಂತ ಪೂರ್ತಿ ತೀರ್ಮಾನ ಆಗೋದಿಲ್ಲ. ಯಾವಾಗ ವಾಯುದೇವರು ಸೇವೆ ಮಾಡುತ್ತಾನೆ ಅಲ್ಲಿಗೆ ಶುದ್ಧ ಸಾಧನೆ ಅಂತಾರೆ. ಅದಕ್ಕೆ ಹೇಳ್ತಾರೆ ಏನು ಮಾಡಿದರೂ ಕೂಡ ಹರಿ ಸರ್ವೋತ್ತಮತ್ವ ಒಂದೇ ತಾರಕವಾದದ್ದಲ್ಲ. ವಾಯು ಜೀವೋತ್ತಮತ್ವದ ಸಮೇತವಾಗಿನೇ ಹರಿ ಸರ್ವೋತ್ತಮತ್ವವನ್ನು ತಿಳಿಬೇಕು ಅನ್ನೋದು ಶಾಸ್ತ್ರದ ದೊಡ್ಡ ಸಂದೇಶ. ಅದು ಅದಕ್ಕೆ ಒಳ್ಳೆ ದೃಷ್ಟಾಂತ ಮಯಾಸುರನ ಕಥೆ ಇದು. ಮಯಾಸುರ ಕೃಷ್ಣನಿಗೂ ಸೇವೆ ಸಲ್ಲಿಸಿದ, ಭೀಮನಿಗೂ ಸೇವೆ ಸಲ್ಲಿಸಿದ. ಆದ್ದರಿಂದನೇ ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ ವಿಶುದ್ಧಾಂ ವಕ್ಷಾಮಿ ವಾಯೋಹೋ ಅವತಾರ ಲೀಲಾಂ. ಈ ಮಾತಿನಲ್ಲಿ ವಾಯುದೇವರ ಸೇವೆ ಮೂಲಕವಾಗಿ ಶ್ರೀಹರಿಸೇವೆಯನ್ನು ಮಾಡೋದು ಶುದ್ಧ ವೈಷ್ಣವ ಪದ್ಧತಿ. ಅದನ್ನು ಮಯಾಸುರ ಮಾಡಿ ಅವನ ಹೆಸರಿಗೆ ದೈತ್ಯ ಶಿಲ್ಪಿಯಾದರೂ ಕೂಡ ಅವನು ತುಂಬಾ ಸಾತ್ವಿಕನಾದವನು. ಶುಕ್ರಾಚಾರ್ಯರ ಹಾಗೇನೆ, ದೈತ್ಯ ಗುರುಗಳವರು ತುಂಬಾ ಸಾತ್ವಿಕರು. ದೈತ್ಯ ಗುರುಗಳು ತುಂಬಾ ಸಾತ್ವಿಕರು, ದೈತ್ಯ ಶಿಲ್ಪಿ ತುಂಬಾ ಸಾತ್ವಿಕ. ಆಶ್ಚರ್ಯ, ಅವರು ಯೋಗ್ಯರೇ, ಅಪಾಯಿಂಟ್ಮೆಂಟ್ ಅಲ್ಲೇ ಆಗಿತ್ತಷ್ಟೇ ಹೊರತು ಅವರಿದೇನಲ್ಲ, ಸ್ವರೂಪದ ದುಷ್ಟರಲ್ಲ ಅವರು. ಶುಕ್ರಾಚಾರ್ಯ ಬಗ್ಗೆ ಅಂದರೆ ಭಗವದ್ಗೀತೆಯಲ್ಲೇ ಬಂದ್ಬಿಡುತ್ತೆ, ಕವಿನಾ ಉಶನಾ ಕವಿಹಿ. ಶುಕ್ರಾಚಾರ್ಯ ಅಂದರೆ ವಿಭೂತಿ ರೂಪ ಉಂಟು ಅಂತ ಭಗವಂತ ನಿರೂಪಣೆ ಮಾಡ್ತಾ ಇದ್ದಾನೆ. ಆದ್ರಿಂದ ಒಬ್ಬ ವ್ಯಕ್ತಿ ಯಾರ ಮಧ್ಯೆ ಇರ್ತಾನೆ ಎಂಬುದು ಎಷ್ಟು ಮುಖ್ಯನೋ, ಅವನ ಸ್ವರೂಪ ಎಷ್ಟು ಎಂಬುದು ಅದಕ್ಕಿಂತ ಮುಖ್ಯವಾದದ್ದು. ಒಬ್ಬ ಕೆಟ್ಟ ಸ್ವರೂಪದವನು ಒಳ್ಳೆಯವರ ಮಧ್ಯೆ ಇರಬಹುದು, ಒಳ್ಳೆಯ ಸ್ವರೂಪದವನು ಕೆಟ್ಟವರ ಮಧ್ಯನೂ ಇರಬಹುದು. ಆದರೆ ಅವರ ಯೋಗ್ಯತೆ ಮಾತ್ರ ಅವರದ್ದೇ ಆಗಿರುತ್ತೆ ಹೊರತು ಅದು ಬದಲಾವಣೆ ಆಗೋದೇ ಇಲ್ಲ. ಮಯಾಸುರ ಅಂತ ವಿಶೇಷವಾದಂಥ ಪುಣ್ಯಭಾಗಿಯಾದ. ಆಮೇಲೆ ಕೃಷ್ಣ ಪರಮಾತ್ಮ ಅಲ್ಲಿಂದ ಹೊರಟು ಕುರುಕ್ಷೇತ್ರದಲ್ಲಿ ದೊಡ್ಡ ಯಜ್ಞವೊಂದನ್ನು ಈ ಸೂರ್ಯಗ್ರಹಣದ ನಿಮಿತ್ತದ ವಿಶೇಷ ಸಂದರ್ಭದಲ್ಲಿ ವಸುದೇವನ ಕೈಯಿಂದ ಮಾಡಿಸಿ ಆಮೇಲೆ ತಾನು ದ್ವಾರಕೆಯಲ್ಲಿ ಒಂದು ದಿನದ ವಿಶಿಷ್ಟವಾದಂಥ ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ದಿನಾಶ್ವಮೇಧ ಅಂತ ಅದಕ್ಕೆ ಹೆಸರು. ಅದು ಒಂದು ಆ ಕುದುರೆಯನ್ನು ನಿರ್ಮಾಣ ಮಾಡಿ ಒಂದೇ ದಿವಸದಲ್ಲಿ ಯಜ್ಞ ಪೂರ್ತಿ ಮುಗಿದಾಗಿರಬೇಕು. ಆರಂಭದ ಸಂಕಲ್ಪದಿಂದ ಹಿಡಿದು ಅವಭೃತ ಸ್ನಾನ ಅಂತ ಕರೀತಾರೆ, ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ಟು ಅವಭೃತ ಸ್ನಾನವನ್ನು ಮಾಡಬೇಕು. ಅದಿಷ್ಟು ಒಂದೇ ದಿವಸದಲ್ಲಿ ಮಾಡಬೇಕಾದದ್ದು. ಅದು ಸೂರ್ಯಾಸ್ತಮಾನದೊಳಗೆ ಎಲ್ಲವೂ ಆಗಿರಬೇಕು ಅಂತ ಅದ್ಭುತವಾದ ಕಾರ್ಯವನ್ನು ಕೃಷ್ಣ ತಾನು ಮಾಡ್ತಾ ತಾನು ಯಾತಕ್ಕೆ ಸರ್ವೋತ್ತಮದ ತೋರಿಸ್ತಾನೆ ಕೃಷ್ಣ. ಅಂತ ಕೆಲಸವನ್ನು ಬೇರೆ ಯಾರೂ ಮಾಡಿಲ್ಲ. ಅದರಿಂದಾಗಿನೇ ಹರಿರೇವ ಪರಹ ಎಂಬುದು ಒಳ್ಳೆ ದೃಷ್ಟಾಂತವಾಯಿತು. ಈ ಕೃಷ್ಣನ ಮಹಿಮೆಗಳ ಅನೇಕ ಮುಖಗಳಲ್ಲಿ ಇದು ಒಂದು. ಅದೇ ಸಮಯಕ್ಕೆ ಮತ್ತೊಂದು ವಿಚಿತ್ರವಾದ ಪ್ರಸಂಗ ನಡೀತು. ಅರ್ಜುನನಿಗೆ ಅಹಂಕಾರ ಬದಿಗಿತ್ತಲ್ಲ, ಕೃಷ್ಣ ಪರಮಾತ್ಮ ಅದನ್ನು ಪರಿಹಾರ ಮಾಡ್ತಾ ಇದ್ದ. ಅಹಂಕಾರ ತುಂಬಾ ಕೆಟ್ಟದ್ದು, ಮನುಷ್ಯನ ಸಾಧನೆಯನ್ನೆಲ್ಲ ಒಂದೇ ಕ್ಷಣದಲ್ಲಿ ಹಾಳು ಮಾಡ್ಕೋಬೇಕು ಅಂತಿದ್ರೆ ಅಹಂಕಾರ ಪಟ್ಟರೆ ಸಾಕು ಅಂತ ಹೇಳಿಬಿಡಿದ. ಅಹಂಕಾರ ಎಲ್ಲ ಸಾಧನೆಯನ್ನು ಕೂಡ ನಾಶ ಮಾಡತಕ್ಕಂಥ ವಿಚಿತ್ರವಾದ ವಸ್ತು. ಸಾಮಾನ್ಯವಾಗಿ ಗ್ರಂಥಗಳಿಗೆ ಗೆದ್ದಲು ಹಿಡಿಯೋದು ಪದ್ಧತಿ, ಗೆದ್ದಲು ಹಿಡಿತು ಅಂದರೆ ಪುಸ್ತಕ ಸರ್ವನಾಶವಾದಾಗಲೇ. ಅದೆಲ್ಲ ಎಂಥ ಅಮೂಲ್ಯವಾದ ಎಷ್ಟೋ ವಸ್ತುಗಳನ್ನ ಅದು ನಾಶ ಮಾಡುತ್ತೆ. ಗ್ರಂಥಗಳನ್ನಂತೂ ಇತ್ತೀಚೆಗೆಲ್ಲ ಒಂದು ಬಂದಾಗ ಒಂದು ಕಡೆ ಹಿಡಿದ್ರು, ಯಾವುದೋ ಒಂದು ಪರದೇಶದ ಲೈಬ್ರರಿ ಒಳಗೆ ರಾತ್ರಿ ದಿವಸ ಅವ್ರು ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ. ಲೈಬ್ರರಿ ಅಟೆಂಡರ್ ಕ್ಲೀನ್ ಮಾಡ್ಕೊಂಡು ಏನೂ ಇಲ್ಲ, ಬೆಳಿಗ್ಗೆ ಬರೋ ಹೊತ್ತಿಗೆ 50,000 ಪುಸ್ತಕ ತಿಂದು ಹಾಕಿದ್ರು ಅಂತ ಗೆದ್ದು. 50,000 ಪುಸ್ತಕ, ಅಷ್ಟು ಭಯಂಕರ. ಗೆದ್ದ ಹಿಡಿತು ಅಂದ ಮೇಲೆ ಯಾವ ಕೆಲಸಕ್ಕೂ ಬರೋದಿಲ್ಲ, ಅಷ್ಟು ಅಪಾಯಕರವಾದ ಪದಾರ್ಥ ಅಹಂಕಾರ. ಹಾಗೆ ಎಲ್ಲಾ ಸಾಧನೆ ಕೂಡ ತೊಳೆದು ಹೋಗಬೇಕು ಅಂತಿದ್ರೆ ಅಹಂಕಾರ ಪಟ್ಟರು ಸಾಕು ಅಂತ ಹೇಳುತ್ತೆ. ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ ಭಗವದ್ಗೀತೆ ಹೇಳುತ್ತೆ, ಒತ್ತು ಕೊಟ್ಟು ಹೇಳುತ್ತೆ. ಅಹಂಕಾರ ಮಮಕಾರಗಳನ್ನು ಯಾರು ತ್ಯಾಗ ಮಾಡೋದಿಲ್ಲ ಅವರೆಂದೂ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಎಲ್ಲಾ ದೋಷಗಳಲ್ಲೂ ಅಹಂಕಾರ ದೊಡ್ಡ ದೋಷವಾದ್ದರಿಂದ ಅಹಂಕರ್ತ ನಾನೇ ಮಾಡ್ತೇನೆ ಅಂತಕ್ಕಂಥ ಒಂದು ಅಹಂಕಾರ ಬಂತಲ್ಲ, ಅಲ್ಲಿ ಕಥೆ ಮುಗೀತು. ಎಷ್ಟೋ ದೊಡ್ಡ ದೊಡ್ಡ ಸಮಾರಂಭ ಮಾಡಿಬಿಡ್ತಾರೆ, ಕೊನೆಗೆ ನಾನು ಮಾಡಿದೆ ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತಾರೆ ಲೆಕ್ಕದಲ್ಲಿ. ಆ ಒಂದು ಮಾತಿನಲ್ಲಿ ಸರ್ವಸ್ವನ ಕಳ್ಕೊಂಡು ಬಿಡ್ತಾರೆ. ಅದಕ್ಕೆ ಕೊನೆಗೆ ಮಂತ್ರ, ನಾಹಂಕರ್ತ ಹರಿಹ್ಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮ ನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ. ಈ ರೀತಿಯಾದ ಕರ್ಮ ಸಮರ್ಪಣೆ ನಿಜವಾದ ಕರ್ಮಯೋಗ, ಅದಕ್ಕಿಂತ ಹೆಚ್ಚು ಹರಿಪ್ರೀತಿಕರವಾದ ಕೆಲಸ ಇಲ್ಲ, ಅದನ್ನು ಮಾಡಬೇಕು. ಅದನ್ನು ಅರ್ಜುನ ಎಲ್ಲ ಕಾಲಕ್ಕೂ ಮಾಡೋನೆ. ಒಮ್ಮೊಮ್ಮೆ ಅಹಂಕಾರ ಬಂದು ಅದು ಹಾಳಾಗೋ ಪ್ರಸಂಗ ಬರ್ತಿತ್ತಂತೆ, ಕೃಷ್ಣ ಪರಮಾತ್ಮ ಸರಿ ಮಾಡಲಿಕ್ಕೆ ಅಂತ ಮಾಡಿದ್ದಾನೆ. ಇಂಥ ಅಹಂಕಾರ ದೋಷಗಳು ದೇವತೆಗಳಿಗೂ ತಪ್ಪಿದ್ದಲ್ಲ, ಜೀವರಿಗೆ ನಿತ್ಯ ಬರುತ್ತೆ, ಅವ್ರಿಗೆ ಒಮ್ಮೊಮ್ಮೆ ಬರುತ್ತೆ, ಅಷ್ಟೇ ವ್ಯತ್ಯಾಸ. ನಿತ್ಯ ಬರೋದು ಸಾಮಾನ್ಯ ಸ್ವಭಾವ, ದಿನ ಬೆಳಗಾದರೆ ನಾನು ನಾನು ಅನ್ನೋ ಮನುಷ್ಯನ ಪದ್ಧತಿ. ಆದರೆ ದೇವತೆಗಳಿಗೆ ಯಾವಾಗಲೋ ಒಮ್ಮೆ, ಎಷ್ಟೋ ಸಾವಿರಾರು ವರ್ಷಗಳಿಗೆ ಒಂದು ಕ್ಷಣ ಸ್ವಲ್ಪ ಬಂದು ಅಷ್ಟಕ್ಕೆ ಅವರನ್ನು ಪರಮಾತ್ಮ ಎಚ್ಚರಿಸಿಬಿಡ್ತಾನಂತೆ, ಉದ್ಧಾರ ಸಾಧ್ಯ ತೋರಿಸ್ತಾರೆ. ಆ ರೀತಿ ಬರದೇ ಇರೋ ದೇವತೆಗಳು ಅಂದರೆ ರುಜುಗಳು, ಅವರಿಗೆ ಎಂದೆಂದೂ ಕೂಡ ಅಜ್ಞಾನಾದಿ ಪ್ರಸಕ್ತಿ ಇಲ್ಲವೇ ಇಲ್ಲ, ಅಹಂಕಾರಾದಿ ದೋಷಗಳೇ ಇಲ್ಲ. ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ರುಕೋದರಃ. ಪರಿಶುದ್ಧವಾದ ಧರ್ಮಾಚರಣೆ ಅಂದರೆ ರುಜುಗಳದು, ವಾಯುದೇವರದು, ಬ್ರಹ್ಮವಾಯುಗಳೇನಿದ್ದಾರೆ ಅನಾದ್ಯಾನಂತ ಕಾಲದ ಜೀವನದಲ್ಲಿ ಒಂದು ಬಾರಿಯೂ ಒಂದು ತಪ್ಪನ್ನೂ ಮಾಡೋದಿಲ್ಲ ಎಂಬುದು ಅವರ ವೈಶಿಷ್ಟ್ಯ. ದಿವಸಕ್ಕೆ 1,000 ತಪ್ಪು ಮಾಡೋ ಸಾಮಾನ್ಯರಲ್ಲಿ ಅನಾದ್ಯಾನಂತ ಕಾಲದ ಜೀವನದಲ್ಲಿ ಒಂದೇ ಒಂದು ಸರ್ತಿ ಕೂಡ ಒಂದು ತಪ್ಪನ್ನು ಮಾಡೋದಿಲ್ಲ ಅಂದರೆ ಎಷ್ಟು ದೊಡ್ಡವರಾಗಿರಬೇಕು ಅಂತ ವಾಯುದೇವರೇ ಶ್ರೀಮನ್ ಮಧ್ವಾಚಾರ್ಯರು ಅಂತ ಗೊತ್ತಾದರೆ ಯಾತಕ್ಕೆ ಅವರ ಮಾತಿಗೆ ಅಷ್ಟು ಬೆಲೆ ಬಂತು ಅಂತ ಗೊತ್ತಾಗುತ್ತೆ. ಪರಮಾತ್ಮ ಸತ್ಸಿದ್ಧಾಂತವನ್ನು ಬೋಧನೆ ಮಾಡಲಿಕ್ಕೆ ಬೇರೆ ಯಾರನ್ನೂ ಕಳಿಸಲಿಲ್ಲ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭಾಷೆ. ವಾಯುದೇವರೇ ನೀವು ಹೋಗಬೇಕು, ತತ್ವಜ್ಞಾನವನ್ನು ಜಗತ್ತಿಗೆ ಹೇಳಬೇಕು. ಯಾರಿಗೆ ತನಗೇ ತಿಳುವಳಿಕೆ ಇಲ್ಲ ಇನ್ನೊಬ್ಬರು ಹೇಳಕ್ ಬರೋದಿಲ್ಲ. ಆಚಾರ್ಯರು ಪೂರ್ಣ ಪ್ರಜ್ಞರು. ಯಾರಿಗೆ ಸ್ವತಃ ತಮಗೇ ಸುಖ ಇಲ್ಲ ಇನ್ನೊಬ್ಬರಿಗೆ ಸುಖದ ಹಾದಿ ತೋರಿಸಲಿಕ್ಕೆ ಬರೋದಿಲ್ಲ, ಇವರು ಆನಂದ ತೀರ್ಥರು. ಈಗ ಪೂರ್ಣ ಪ್ರಜ್ಞರು, ಆನಂದ ತೀರ್ಥರು ಎಂಬ ಹೆಸರುಗಳಿಂದ ಆನಂದ ತೀರ್ಥ ಮುನಿನ ಪೂರ್ಣ ಪ್ರಜ್ಞಾಭಿಧಾಯುಜ ಕೃತಂ ಹರಿಯಷ್ಟಕಂ ಭಕ್ತ್ಯ ಪಠತಃ ಪ್ರಿಯತೇ ಹರಿ. ಆನಂದ ತೀರ್ಥಾಖ್ಯ ಮುನಿ ಸುಪೂರ್ಣ ಪ್ರಜ್ಞಾಭಿದೋ ಗ್ರಂಥಮಿಮಂ ಚಕಾರ. ಎಲ್ಲ ಮಾತು ನೋಡಿದರೆ ಋಜುಗಳ ವ್ಯಕ್ತಿತ್ವ ತೀರ ವಿಭಿನ್ನವಾದದ್ದು. ಇಂದ್ರಾದಿ ದೇವತೆಗಳು ಎಂದೂ ಸರಿಗಟ್ಟಲಾಗದಂಥ ಹಿರಿಮೆ ಅವರದ್ದು. ಅರ್ಜುನನಿಗೆ ಬಂದ ಅಹಂಕಾರವನ್ನು ಭಗವಂತ ಅದಕ್ಕೆ ತೆಗಿಬೇಕು, ಅವನು ಉದ್ಧಾರ ಹಾದಿ ತೋರಿಸಬೇಕು ಅಂತ ಹಾಗೆ ಮಾಡಿದನಂತೆ. ಅರ್ಜುನಿಗೆ ಅರ್ಥವಾಯಿತು ತನ್ನ ಪ್ರತಿಜ್ಞೆಯನ್ನ. ಆ ಪ್ರತಿಜ್ಞೆಯಂತೆ ಅರ್ಜುನ ಅದು ಬದುಕ ಸಾಧ್ಯತೆನೇ ಇರಲಿಲ್ಲ. ಅರ್ಜುನನ ಅಹಂಕಾರದ ಪ್ರಾಣನೇ ಹೋಗಬೇಕಾಗಿತ್ತು ಅವತ್ತನೇ ದಿವಸ. ಕೃಷ್ಣ ಪರಮಾತ್ಮ ಅವನ ಸಂರಕ್ಷಣೆ ಮಾಡ್ತಾ ಇದ್ದ. ಅರ್ಜುನನಿಗೆ ವಿಶಿಷ್ಟ ವಿವೇಕವನ್ನು ಕೊಡುತ್ತಾನೆ. ಅರ್ಜುನ ಪಾರಾದ. ಆಗ ಅರ್ಥ ಮಾಡಿಕೊಂಡಂತ, ಓ ತುಂಬಾ ತಪ್ಪು ಮಾಡಿದೆ ನಾನು, ನಾಹಂ ಸಂಕರ್ಷಣು ಬ್ರಹ್ಮನ್, ನಾನು ಕೃಷ್ಣ ಅಂತ ತಿಳ್ಕೊಂಡ್ಬಿಟ್ಟಿದೀಯಾ, ನಾಹಂ ಯಥೈವ ಕೇಶವಾದಯ, ನಾನು ಕೃಷ್ಣ ಬಲರಾಮಾದಿಗಳೇ ಅಂತ ಅಲ್ಲ ಗೊತ್ತಾ ಬ್ರಾಹ್ಮಣ ಅಂತ ಏನೇನೋ ಮಾತಾಡಿಬಿಟ್ಟಿದ್ದೆ, ಏನಿದು ಆಶ್ಚರ್ಯ ಅಂತ ಹೇಳಿ ಅರ್ಜುನ ತುಂಬಾ ಪಶ್ಚಾತ್ತಾಪ ಪಟ್ಟನಂತೆ. ಆತ ಶುದ್ಧನಾಗ್ತಾ ಇದ್ದ. ನಮಗನ್ಸುತ್ತೆ ಅರ್ಜುನ ಒಂದ್ಸರ್ತ ಅಹಂಕಾರ ಪಟ್ಟ, ಕೃಷ್ಣ ಪರಮಾತ್ಮ ಎಚ್ಚರಿಕೆ ಕೊಟ್ಟು ಉದ್ಧಾರ ಮಾಡಿಬಿಟ್ಟ, ನಾವು ದಿವಸ ಅಹಂಕಾರ ಪಡ್ತೇವೆ ಯಾತಕ್ಕೆ ಎಚ್ಚರಿಕೆ ಕೊಡೋದಿಲ್ಲ ಪರಮಾತ್ಮ ಅಂತ ನಮಗನ್ಸು. ದುಸಾಹಂಕಾರ ಪಡ್ತೇನೆ, ನಮಗ್ಯಾಕೆ ಅಷ್ಟು ಎಚ್ಚರಿಕೆ ಕೊಡೋದಿಲ್ಲ, ಆತನಿಗ್ಯಾಕೆ ಎಚ್ಚರಿಕೆ ಕೊಡ್ತಾ ಅಂದ್ರೆ ಆ ಪ್ರಶ್ನೆಯಲ್ಲೇ ಉತ್ತರ ಇತ್ತು. ಆ ಪ್ರಶ್ನೆಯಲ್ಲೇ ಉತ್ತರ ಉಂಟು. ಆತ ಒಮ್ಮೆ ಅಹಂಕಾರ ಪಟ್ಟ, ಕೃಷ್ಣ ಎಚ್ಚರಿಕೆ ಕೊಟ್ಟ. ದಿವಸ ಅಹಂಕಾರ ಪಡೋರು ಯಾವ ಎಚ್ಚರಿಕೆ ಕೊಡ್ತಾರೆ? ಮತ್ತೆ ಅದು ದಿವಸ ಸಾವಿರ ಒಳವರು ಯಾರು ಅಂತಾರಲ್ಲ, ಹಾಗೆ ಅದಕ್ಕೆ ಹೇಳ್ತಾರೆ. ಒಮ್ಮೊಮ್ಮೆ ತಪ್ಪು ಮಾಡಿದ್ರೆ ಎಚ್ಚರಿಸ್ತಾರೆ, ದಿವಸ ಲೇಟಾಗಿ ಬರೋಣ ಯಾಕೆ ಲೇಟ್ ಅಂತ ಕೇಳೋದಿಲ್ಲ, ಬೇಗ ಬಂದ್ರೆ ಯಾಕೆ ಬೇಗ ಬಂದೆ ಅಂತ ಕೇಳ್ತಾರೆ ಅಷ್ಟೇ. ಆದ್ರೆ ಒಮ್ಮೊಮ್ಮೆ ಲೇಟ್ ಆದ್ರೆ ಯಾತಕ್ಕೆ ಲೇಟ್ ಅಂತ ಕೇಳ್ತಾರೆ, ಅದು ಪದ್ಧತಿ ಅದು. ಅದಕ್ಕೆ ಒಮ್ಮೊಮ್ಮೆ ತಪ್ಪು ಮಾಡಿದರೆ ಎಚ್ಚರಿಸ್ತಾನೆ ಪರಮಾತ್ಮ. ಆದ್ರಿಂದ ನಾವು ಆದಷ್ಟು ಸಿದ್ಧರಾಗಿರ್ಲಿಕ್ಕೆ ಪ್ರಯತ್ನ ಪಟ್ಟರೆ ತಪ್ಪಿದಾಗ ತಕ್ಷಣ ಎಚ್ಚರಿಸಿ ಅನುಗ್ರಹ ಮಾಡಿಯೇ ಬಿಡುತ್ತಾನೆ. ಅದಕ್ಕೆ ಅರ್ಜುನನ ಮೇಲೆ ಅಟ್ಟು ಅನುಗ್ರಹ ಮಾಡಲಿಕ್ಕೆ ಏನು ಕಾರಣ ಅಂದ್ರೆ ಕೃಷ್ಣ ಮುಂದೆ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಭಕ್ತೋಸಿ ಮೇ ಸಖಾಚೇತಿ ರಹಸ್ಯಂ ಹಿ ಏತದುತ್ತರಂ. ನನ್ನ ಭಕ್ತ ನೀನು, ಅತ್ಯಂತ ಪ್ರಿಯ, ಅದಕ್ಕೆ ಹೀಗೆಲ್ಲ ಮಾಡ್ತೇನೆ ಅಂತ ಹೇಳುತ್ತಾನೆ. ಅನೇಕರು ಏನ್ ಮಾಡ್ತಾರೆ, ತಪ್ಪು ಹೇಳಿಬಿಟ್ಟಾಗ ಹೋ ನಮ್ಮನ್ನು ಬೈದ್ರು ಅಂತ ಭಾವಿಸ್ಬಿಡ್ತಾರೆ. ಹಾಗೆ ಭಾವಿಸಬಾರದು. ಎಲ್ಲರ ಮುಂದೆ ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ, ಯಾರಿಗೆ ಬೇಕಾಗಿರ್ತಾರೆ ಅವ್ರಿಗೆ ಹೇಳ್ತಾರೆ. ಪಕ್ಕದ ಮೇಲೆ ಹುಡುಗ ಫೇಲಾದ್ರೆ ಬೈಯೋದಿಲ್ಲ, ಸಮಾಧಾನ ಮಾಡ್ತಾರೆ ಅಷ್ಟೇ. ಸ್ವಂತ ಮಗವೆಲ್ಲ ಬೈತಾರೆ, ಯಾಕೆ ಇದು ತನ್ನ ಮರ್ಯಾದೆಯ ಪ್ರಶ್ನೆ, ಇದು ತನಗೆ ಸಂಬಂಧಪಟ್ಟವನು ತಾನು. ಹುಡುಗರ ಬಗ್ಗೆ ನಮ್ಮ ಮಾತನಾಡಿದ ಸಂಭವ ಇಲ್ಲ. ಯಾರಲ್ಲಿ ಪ್ರೀತಿ ಇರುತ್ತೆ, ಯಾರಲ್ಲಿ ಅಧಿಕಾರ ಇರುತ್ತೆ, ಅಂಥವರ ಬಗ್ಗೆ ಕೆಲವು ಮಾತುಗಳನ್ನಾಡೋದು ತೀರಾ ಸಹಜ. ಕೃಷ್ಣ ಪರಮಾತ್ಮ ಹಾಗೆ ಮಾಡಿ ಅರ್ಜುನನಿಗೆ ಎಚ್ಚರಿಕೆ ಕೊಟ್ಟಂತೆ. ತಕ್ಷಣ ಅರ್ಜುನ ಭಾರಿ ಸಮಾಧಾನ ಪಟ್ಟು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಇನ್ನೊಮ್ಮೆ ಹಾಗೆ ಮಾಡಬಾರದು ಅನ್ನೋ ಸಂಕಲ್ಪವನ್ನ ಮಾಡ್ತಾ ಇದ್ದಾನೆ. ಅಲ್ಲಿಗೆ ದೊಡ್ಡ ಭಾಗ ಮುಗಿತು. ಎಲ್ಲ ತಮ್ಮ ತಮ್ಮ ಜಾಗಕ್ಕೆ ಒಬ್ಬ ಸೊರಟು ಬಿಡ್ತಾರೆ. ಆಗೊಂದು ಪ್ರಸಂಗ ನಡೆದಿದೆ. ಕೃಷ್ಣ ಪರಮಾತ್ಮ ಔಭೃತ ಸ್ನಾನವನ್ನು ಮಾಡಿ ಯಜ್ಞವನ್ನು ಮುಗಿಸಿದ ಮೇಲೆ ಇನ್ನೊಂದು ಪೂರ್ವವಾದ ತತ್ವವನ್ನು ಭಗವಂತ ತೋರಿಸ್ತಾನೆ. ಆ ಯಜ್ಞ ಮಾಡುತ್ತಿದ್ದ ಕೃಷ್ಣ ಆ ವಿಪ್ರಪುತ್ರನ ಬದುಕಿಸಿ ತರಬೇಕು ಅಂತ ಹೇಳಿಬಿಟ್ಟು ತಾನೇನು ಅರ್ಜುನ ಸಮೇತ ಹೊರಟು ಬಂದ, ಹೋಗಿ ವಾಪಸ್ ಬಂದ. 72 ನಿಮಿಷ ಆಯಿತು ಅಂತ ನಿನ್ನೆ ಹೇಳಿದೆ, 1 ಗಂಟೆ 12 ನಿಮಿಷ ಆಗಿದ್ದಷ್ಟೇ ಅಂತ ಕೃಷ್ಣ ಏನ್ ಮಾಡಿದಾನಂತ ಆಮೇಲೆ ಪ್ರಾಯಶ್ಚಿತ್ತಂತೆ ಚಾಲನೆ. ಯಜ್ಞಕ್ಕೆ ದೀಕ್ಷಿತನಾದ ಕೂತವನು ಜಾಗ ಬಿಟ್ಟು ಹೇಳಬಾರದು ಅಂತ ಪದ್ಧತಿ. ಈ ಪರ್ಯಾಯ ಕೂತವ್ರು ಹೇಗೆಲ್ಲೇ ಕೊಡಬೇಕು ನೋಡಿ, ಚಾತುರ್ಮಾಸ ಕೂತವ್ರು ಹಾಗೆ ಕೊಡಬೇಕಲ್ಲ. ಅದೆಲ್ಲ ದೇವ್ರ ಪೂಜೆ ಕೂಡೋರು ಮುಗಿದವರಿಗೆ ಹೇಳಬಾರದು. ಮತ್ತೆ ಇವ್ರ ಮಧ್ಯೆ ಕೂಡೋದೇ ಅಲ್ಲವ, ಹೇಳೋದೇನು ಬಂತಿ ಮಧ್ಯೆ ಕೂತ್ರೆ ತಾನೇ ಹೇಳೋದು. ದೇವ್ರ ಪೂಜೆಗೊಮ್ಮೆ ಕೂತ ಮೇಲೆ ಅದು ಮುಗಿಯವರೆಗೂ ಮಧ್ಯೆ ಹೇಳಾಗಿಲ್ಲ, ಅಷ್ಟು ನಿಯಮಗಳುಂಟು. ಅದಕ್ಕೆ ಆಸನ ಹಾಕಿ ಕೊಡೋದು ಅಂತ ಕರೀತಾರೆ. ಸುಮ್ಮನೆ ಕೊಡೋದು ಬೇರೆ, ಆಸನ ಹಾಕಿ ಏನು ಸ್ತೋತ್ರ ಮಾಡಿ ಕೂತು ಬಿಡ್ತಾನೆ. ಆಗ ಅವನು ಪೂರ್ತಿ ಪೂಜೆ ಮುಗಿದ ಮೇಲೆ ಹೇಳಬೇಕು. ಅದು ಪದ್ಧತಿ ಅಂತ ಅದಕ್ಕೆ ದೀಕ್ಷೆ ಅಂತ ವ್ರತ ಅದು ಒಂದು. ಇಲ್ಲದೆ ಹೋದರೆ ಸಿದ್ಧಿಗೆ ಬರೋದಿಲ್ಲ. ಇವತ್ತು ಪವಮಾನ ಒಮ್ಮೆ ಕೂತಿರ್ತಾರೆ, ಪುರೋಹಿತರ ಸಮಯ ಎರಡು ಓಡಾಡ್ತಿರ್ತಾರೆ, ಬರೀ ಓಡಾಡೋದಿಲ್ಲ, ಕಾಫಿ ಕುಡ್ಕೊಂಡ್ಬಿಡ್ತಿರ್ತಾರೆ ಮಧ್ಯೆ ಮಧ್ಯೆ ಹೋಗಿ. ಇದೆಂತ ಯಜ್ಞ ಆಗ್ತದೆ, ಇದೆಂತ ದಾನ ಆಗ್ತದೆ, ಹೋಮ ಏನು ಆಗೋದಿಲ್ಲ, ವೇಸ್ಟ್ ಅದೆಲ್ಲ. ಅವನ ಅಲ್ಲಾಡಾಗಿಲ್ಲ ಬಿಟ್ಟು ಎದ್ದು ಬಿಟ್ರೆ, ಅಷ್ಟರ ಮಟ್ಟಿಗೆ ಅದಕ್ಕೆ ಮಹತ್ವ ಉಂಟು. ಕೃಷ್ಣ ಪರಮಾತ್ಮ ಸ್ವತಃ ತಾನು ತೋರಿಸಿದರಂತೆ, ಬಿಟ್ಟು ಹೋಗಿ ಬಂದನಲ್ಲ, ಅದಕ್ಕೆ ಪ್ರಾಯಶ್ಚಿತ್ತಂತೆ ಚಾಲ ಪ್ರಾಯಶ್ಚಿತ್ತ ಮಾಡಿಕೊಂಡಂತೆ ಕೃಷ್ಣ. ಮಧ್ಯೆ ಯಜ್ಞ ಹೋಮ ಮಾಡ್ತಿರ್ಬೇಕಾದ್ರೆ ಮಾತಾಡಬಾರ್ದು, ಮಂತ್ರದ ಬಿಟ್ಟು ಮತ್ತೊಂದು ಮಾತಾಡಬಾರ್ದು. ಅಕಸ್ಮಾತ್ ಏನಾದ್ರು ಮಾತಾಡಿಬಿಟ್ರೆ ತಕ್ಷಣ ಏನ್ ಮಾಡ್ಬೇಕಂತ, ಹೋಮ ಅಲ್ಲಿ ನಿಲ್ಲಿಸಿಬಿಟ್ಟು ವ್ಯಾಹೃತಿ ಹೋಮ ಅಂತ ಮತ್ತೆ ಮಾಡಿ ಪ್ರಾಯಶ್ಚಿತ್ತಕ್ಕೋಸ್ಕರ ಮುಂದೆ ಶುರು ಮಾಡಬೇಕಂತ. ಹೀಗೆ ಮಧ್ಯೆ ಮಂತ್ರದಂತ ಸರ್ವಣ ಲೋಪ ಪ್ರಾಯಶ್ಚಿತ್ತಾರ್ಥಂ ನಾಮತ್ರೇ ಮಂತ್ರ ಜಪಂ ಕರಿಷಿ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಅಲ್ಲಿ ಒಂದು ಮಧ್ಯೆ ಹೋಮ ಮಾಡಬೇಕು, ಪ್ರತ್ಯೇಕ ಇನ್ನೊಂದು ಹೋಮ ಮಾಡಿ ಅದು ಪ್ರಾಯಶ್ಚಿತ್ತ ಮಾಡ್ಕೊಂಡು ಮುಂದುವರಿಸಬೇಕು. ಇಲ್ಲದೆ ಹೋದ್ರೆ ಹೋಮ ವೇಸ್ಟ್ ಆದಾಗ ಲೆಕ್ಕ. ಇಷ್ಟರ ಮಟ್ಟಿಗೆ ನಿಯಮಗಳು ಉಂಟು. ಕೃಷ್ಣ ಪರಮಾತ್ಮ ಯಾತಕ್ಕೆ ಹಾಗೆ ಮಾಡ್ತಾನೆ, ಆತನ ಯಜ್ಞ ಆಗ್ಬೇಕಾಗಿದೆ, ತಾನೇ ಯಜ್ಞ ಹೋಗ್ತಾ. ಯಜ್ಞೋ ಯಜ್ಞ ಹುರುತ್ ಯಜ್ಞಿ ಯಜ್ಞಕೃತ್ ಯಜ್ಞ ಸಾಧನ ಯಜ್ಞ ಹುಕ್ ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞಗುಹ್ಯಂ ಅನ್ನಂ ಅನ್ನಾದ ಏವಚ. ಇಷ್ಟೆಲ್ಲ ಆದ ಪರಮಾತ್ಮ ಯಾತಕ್ಕೆ ತೋರಿಸಬೇಕಾಗಿತ್ತು ಅಂದ್ರೆ ಲೋಕಶಿಕ್ಷಾರ್ಥಂ ಅಂತ ಹೇಳಿದ್ದಾರೆ. ಜನಕ್ಕೆ ಎಚ್ಚರಿಕೆ ಕೊಡಬೇಕು, ಆ ರೀತಿ ನಡೀಬಾರದು. ಅಕಸ್ಮಾತ್ ನಡೆದರೆ ಪ್ರಾಯಶ್ಚಿತ್ತ ಕೊಡಲೇಬೇಕು, ಇಲ್ಲದೆ ಹೋದರೆ ಆ ಹೋಮಾಧಿಕಾರಿ ಯಶಸ್ವಿ ಆಗೋದಿಲ್ಲ. ನಮ್ಮ ಜನಗಳು ಇವತ್ತು ಯಜ್ಞ ಯಾಗಾದಿಗಳನ್ನೇ ಮಾಡೋದಿಲ್ಲ, ಅಕಸ್ಮಾತ್ ಮಾಡಿದವರಿಗೆ ಸಿದ್ಧಿ ಬರೋದಿಲ್ಲ. ಇಂಥ ದೋಷ ಇರುತ್ತಾದ್ರೆ ಸಿದ್ಧಿ ಬರೋದಿಲ್ಲ, ದೋಷವಿಲ್ಲದೆ ಮಾಡಿದರೆ ಖಂಡಿತ ಸಿದ್ಧಿಗೆ ಬರಲೇಬೇಕು ಅನ್ನೋದು ಶಾಸ್ತ್ರ. ಅದನ್ನು ತೋರಿಸ್ತಕ್ಕಂಥ ಜಾಗ ಇದು. ಅಷ್ಟು ತೋರಿಸಿದಂತೆ ಕೃಷ್ಣ. ಆ ರೀತಿ ಮಾಡಿ ಔಹೃದ ಸ್ನಾನವನ್ನು ಪೂರೈಸಿ ಬರ್ತಾ ಇದ್ದಾನೆ, ಪುರಪ್ರವೇಶ ಮಾಡ್ತಾ ಇದ್ದಾನೆ. ಔಹೃದ ಸ್ನಾನವನ್ನ ಯಾವ ತೀರ್ಥಗಳಲ್ಲಿ ಮಾಡಬೇಕು, ಯಾವಾಗಲೂ ಕೂಡ ತೀರ್ಥಗಳಲ್ಲಿ ನದಿಗಳಲ್ಲಿ, ಅದರಲ್ಲಿ ಯಾವುದು ಅತಿ ಶ್ರೇಷ್ಠರೋ ಅಲ್ಲಿ ಮಾಡಬೇಕು. ಈ ಮತ್ತೆ ಹತ್ತಿರದಲ್ಲಿ ಯಾವ ದೊಡ್ಡ ತೀರ್ಥ ಇರುತ್ತೆ ಅಲ್ಲಿ ಔಹೃದ ಸ್ನಾನವನ್ನು ಪೂರೈಸಿ ಬರಬೇಕು. ಹಾಗೆ ಬರ್ತಾ ಇದ್ದಾನೆ ಕೃಷ್ಣ. ಬರ್ತಾ ಇದ್ದ ಕಾಲಕ್ಕೆ ಈ ದಂತವಕ್ರ ಅಂತಿದ್ದಲ್ಲ, ದಂತವಕ್ರ ರುರೋಧ ಅಂತ ಹೇಳುತ್ತಾನೆ. ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದನಂತಾಗ, ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದು ಭಯಂಕರ ಯುದ್ಧ ಶುರು ಮಾಡಿಬಿಡ್ತಾನೆ. ಕೃಷ್ಣ ಪರಮಾತ್ಮವನನ್ನ ಸಂಹಾರ ಮಾಡ್ತಾನೆ. ಆ ದಂತವಕ್ರನೇ ಹಿರಣ್ಯಾಕ್ಷನಾಗಿದ್ದವನು, ಕುಂಭಕರ್ಣನಾಗಿದ್ದವನು. ಇದು ಕೊನೆಯ ಜನ್ಮ ಅವನಿಗೀಗ, ಕೊನೆಯ ಜನ್ಮ. ಶಿಶುಪಾಲ ದಂತವಕ್ರ ಅಂತ ಕೇಳಿರ್ತೇವೆ, ಶಿಶುಪಾಲ ಭಾರಿ ಪಾಪ್ಯುಲರ್ ಆಗಿಬಿಟ್ಟ, ದಂತವಕ್ರ ಅಷ್ಟು ಆಗಿಲ್ಲ. ಅನೇಕರಿಗೆ ಗೊತ್ತಿಲ್ಲ ಅವನ ಕತೆ. ಅವನು ಕೃಷ್ಣನ ಸಂಬಂಧಿಗಳಲ್ಲೇ ದೂರದ ಸಂಬಂಧಿಯಾಗಿ ಹುಟ್ಟಿದ್ದವನು, ಶಿಶುಪಾಲನ ಹಾಗೆ ಹುಟ್ಟಿದ್ದ. ಅಲ್ಲಿ ಶಿಶುಪಾಲನ ಆಮೇಲೆ ಕೊಲ್ತಾನೆ. ಇಲ್ಲಿ ಅಂತೂ ಸಭಾಪರ್ವದಲ್ಲೇ ಇಬ್ಬರು ಸಂಹಾರ ಮಾಡೋದು, ಸಭಾಪರ್ವದಲ್ಲೇನೆ ಇಬ್ಬರು ಸಂಹಾರ ನಡೆಯೋದು. ಮೊದಲು ದಂತವಕ್ರ ಸಾಯ್ತಾನೆ, ಆಮೇಲೆ ಶಿಶುಪಾಲ. ಅಲ್ಲೂ ಹಾಗೇನೆ, ಮೊದಲು ಕುಂಭಕರ್ಣ ಸಾಯ್ತಾನೆ, ಆಮೇಲೆ ರಾವಣ. ಅಲ್ಲೂ ಹಿರಣ್ಯಾಕ್ಷ ಮೊದಲು ಸಾಯ್ತಾನೆ, ಹಿರಣ್ಯಕಶಿಪು ಆಮೇಲೆ ಸಾಯ್ತಾನೆ. ಮೂರು ಜನ್ಮಗಳಲ್ಲೂ ಕೂಡ ಇವರು ಅನಂತರ ಸತ್ತವರು, ಅನಂತರ ಹುಟ್ಟಿದವರು, ಅನಂತರ ಸತ್ತವರು. ಅವನು ಇವನು ಇದು ಮಾಡಿದವರು. ಹಿರಣ್ಯಾಕ್ಷ ತಮ್ಮ ಮೊದಲು ಸತ್ತ, ಅಣ್ಣ ಆಮೇಲೆ ಹೊರಟಿದ್ದು. ಜಯ ವಿಜಯರು ಇಬ್ಬರು ಕೂಡ ದ್ವಾರಪಾಲಕರೇ. ಹಿರಣ್ಯಕಶಿಪು ಹಿರಣ್ಯಾಕ್ಷ ರಾಕ್ಷಸರು ಬೇರೆ, ಅವರಲ್ಲಿ ಸೇರಿ ಹುಟ್ಟಿದ್ರಲ್ಲ. ಅಂತೂ ಒಬ್ಬೇ ರೂಪ ಪರಮಾತ್ಮ ಅಲ್ಲಿ. ಒಂದು ವಿಶೇಷ ಅಂದ್ರೆ, ಒಂದೇ ರಾಮರೂಪದಿಂದ ರಾವಣ ಮತ್ತು ಕುಂಭಕರ್ಣ ಇಬ್ಬರನ್ನೂ ಕೊಂದ, ಒಂದೇ ಕೃಷ್ಣ ರೂಪದಿಂದ ಶಿಶುಪಾಲ ಮತ್ತು ದಂತವಕ್ರ ಇಬ್ಬರನ್ನೂ ಕೊಂದ. ಆದರೆ ಶಿಪುವನ್ನು ಮಾತ್ರ ನರಸಿಂಹ ರೂಪದಿಂದ, ಹಿರಣ್ಯಾಕ್ಷನ ವರಾಹ ರೂಪದಿಂದ ಸಂಹಾರ ಮಾಡಿದ. ಆ ಇಲ್ಲಿ ಇವನು ಕೊನೆಯ ಜನ್ಮ, ಅಲ್ಲಿ ಮುಗಿತಂತವನೇನ್ ಮಾಡಿದನಂತೆ, ಕೃಷ್ಣನ ಉದರವನ್ನು ಸೇರುತ್ತಾನೆ. ಕೃಷ್ಣ ಪರಂಧಾಮಕ್ಕೆ ಹೋಗಬೇಕಾದ ಜೊತೆಗೆ ಹೋಗಿ ತಾನು ವೈಕುಂಠವನ್ನು ಸೇರುತ್ತಾನೆ. ಅಲ್ಲಿವರೆಗೂ ಅವನು ಹಾಗಿರಬೇಕು. ಜೊತೆ ವಿದೂರಥ ಅಂತ ಒಬ್ಬನಿರುತ್ತಾನೆ, ಕೃಷ್ಣ ಪರಮಾತ್ಮ ಅವನನ್ನು ಸಂಹಾರ ಮಾಡುತ್ತಾನೆ. ಹೀಗೆ ಈ ಯಜ್ಞದ ಆಹುತ ಸ್ನಾನದ ಸಮಯದೊಳಗೆ ದಂತವಕ್ರನ ಸಂಹಾರವಾಗಿ ದೊಡ್ಡ ಘಟ್ಟ ಮುಕ್ತಾಯವಾಯಿತು. ಆಮೇಲೆ ಧರ್ಮರಾಜ ತನ್ನ ಸಭೆಯನ್ನ ಮಯಾಸುರನ ಕಟ್ಟಿಕೊಟ್ಟ ಸಭೆ